ஹரி ஓம் ஸ்ரீ குருப்யோ நம. அப்ரமம் பங்கரஹிதம் அஜடம் விமலம் சதா ஆனந்த தீர்த்தமதுலம் பதே தாபத்ரயாபஹம் மித்யா சித்தாந்த துத்வாந்த வித்வம்சன விசக்னஹ தைதீத்யாக தனிர்பாசதாம் நோ ஹிருதம்பரே அத்தி கல்பித கல்போயம் பிரத்யத்தி கேசரி வியாச தீர்த்த குரு பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானஹம் வாதிராஜ குரு நந்தே ஹைக்ரீபதாஸ்ரயான் பூஜ்ய ராகவேந்திராய சத்தர்மரதாய பசதாம் கல்பவருஷாய நமதாம் காமதேனவே துர்வாதி துவாந்தரவையே வைஷ்ணவேந்தே வரேந்தவே ஸ்ரீ ராகவேந்திர குருவே நமுத்தி தயாளவே ஆபாதமௌலி பர்யந்தம் குருநாமாக்தியம் ஸ்மரே தேன விக்னாஹ ப்ரணஷ்யந்தி சித்தியந்த ச மனோரதாஹ. ஹரி ஓம் ஸ்ரீ குருப்யோ நம. நாவு ஹரிகதாமிரத சாரவன்னு மாட்டா இத்தீவி. அதரல்லி ஒன்பத்தனேதாந்த உதாத்த அனுதாத்த சந்தி இல்ல வர்ண பிரக்ரியா சந்தி அன்னுவ இதன்னு மாட்டா இத்தீவி. ನಾಂದಿಪದ್ಯವನ್ನು ಹೊರಬಿಟ್ಟು ಓದ್ಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಅವರ್ ಡೂಯಿಂಗ್ ಒಂಬತ್ತನೇ ಪದ್ಯವನ್ನು ನೋಡ್ತಾ ಇದ್ದೀವಿ. ಬಿಂಬ ಜೀವಾಂಗುಷ್ಟ ಮಾತ್ರದಿ ಇಂಬುಗೊಂಡಿ ಹಸರ್ವರುಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬ ರೀತಿಯ ಕೋವಿದರು ವಿಶ್ವಂಭರಾತ್ಮ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿ ಬಲ್ಲ ಭಜಕರನು ಅಂತೇಳಿ. ಇಲ್ಲಿ ಪರಮಾತ್ಮ ಪ್ರತಿಯೊಂದು ಜೀವದ ಒಳಗೆ ಕೂಡ ಹೇಗೆ ಇರ್ತಾನೆ, ಯಾವ ಯಾವ ರೂಪಗಳಿಂದ ಇರ್ತಾನೆ, ಯಾವ ಹೆಸರಿನಿಂದ ಇರ್ತಾನೆ, ಎಷ್ಟು ಪರಿಮಾಣದಲ್ಲಿರ್ತಾನೆ ಅನ್ನೋದನ್ನು ಇಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಪ್ರತಿಯೊಂದು ಜೀವದ ಒಳಗೆ ಕೂಡ ಆ ಜೀವಕ್ಕೆ ಅಂದ್ರೆ ಇಲ್ಲಿ ಅಮುಕ್ತ ಪ್ರಪಂಚದಲ್ಲಿರುವ ಜೀವರಾಶಿಗಳಕ್ಕೆ ಆ ನಾಲ್ಕು ವಿಧವಾದ ದೇಹಗಳಿರುತ್ತೆ. ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಆಮೇಲೆ ಸ್ವರೂಪ ದೇಹ. ಇದು ಇದರಲ್ಲಿ ಸ್ವರೂಪ ದೇಹ ಎಷ್ಟು ಚಿಕ್ಕದಾಗಿರುತ್ತೆ ಎಂಬುದು ಒಂದು ಸಿಂಬಾಲಿಕ್ ಆಗಿ ನಮಗೆ ಹೇಳಿದ್ದಾರೆ. ಒಂದು ಕುದುರೆಯ ಬಾಲದ ಕೊನೆ ಭಾಗವನ್ನು 10,000 ಭಾಗ ಮಾಡಿದ್ರೆ ಅಂತೇಳಿ ಅದು ಪ್ರಾಕೃತವಾದ ವರ್ಣನೆ. ಆದರೆ ಅಪ್ರಾಕೃತವಾದ ಜೀವವನ್ನು ಹೇಳಲಿಕ್ಕೆ ಪ್ರಾಕೃತವಾದ ಸೈಜ್ ಹೇಳಕ್ಕೆ ಕಾರಣ ಏನಂದ್ರೆ ಇನ್ನು ಹಾಗೆ ಅಷ್ಟು ಚಿಕ್ಕದು ಅಂತ ಹೇಳೋದು ಅಂತೇಳಿ. ಅಷ್ಟಕ್ಕೆ ಹೊರತು ಅಷ್ಟೇ ಇದ್ದಾನೆ ಅಂತಲ್ಲ, ಅಂದ್ರೆ ಬಹಳ ಸೂಕ್ಷ್ಮವಾಗಿ ಅಣುರೂಪನಾಗಿದ್ದಾನೆ ಜೀವ ಅನ್ನು ತಿಳಿಸುವುದಕ್ಕಾಗಿ ಹೇಳಿದ್ದಾರೆ. ಅಂತಹ ಜೀವ ಹೇಗಿದ್ದ, ಆ ಜೀವದ ಈಗ ಸ್ಥೂಲ ದೇಹದಲ್ಲಿ ಪರಮಾತ್ಮ ಯಾವ ಯಾವ ರೂಪಗಳಿಂದ ಇರ್ತಾನೆ ಅಂದ್ರೆ ಪ್ರತಿಯೊಂದು ಜೀವರಾಶಿಯ ಸ್ಥೂಲ ದೇಹದಲ್ಲಿ ಪರಮಾತ್ಮ ಒಂದು ಹೆಸರಿನಿಂದ ಅವನು ಮೂಲೇಶ, ಅಗ್ರೇಶ, ಪ್ರಾದೇಶ ಅಂತೇಳಿ ಈ ಮೂರು ಹೆಸರುಗಳಲ್ಲಿಂದ ಇರ್ತಾನೆ. ಏನಂದ್ರೆ ಅಂಗುಷ್ಟ, ಜೀವನ ಅಂಗುಷ್ಟ ಅಂದ್ರೆ ಹೆಬ್ಬೆರಳು, ಆ ಹೆಬ್ಬೆರಳಿನ ಕೊನೆ ಭಾಗ, ಆ ಕೊನೆ ಭಾಗ ಅಗ್ರ ಹೇಗಿರುತ್ತೋ ಆ ಅಗ್ರದ ಸೈಜ್ ನಲ್ಲಿರುವಂತಹ ರೂಪ ಮೂಲೇಶ ರೂಪ. ಅದು ಬಹಳ ಚಿಕ್ಕದಾಗಿರುವಂತಹ ರೂಪದಲ್ಲಿದ್ದಾನೆ. ಅದಾದ ಮೇಲೆ ಅಗ್ರೇಶ, ಅಗ್ರೇಶ ಅನ್ನೋದು ಅಂಗುಷ್ಟ ಮಾತ್ರದಲ್ಲಿ ಇರುವಂತಹದ್ದು, ಅದಕ್ಕಿಂತ ಸ್ವಲ್ಪ ಹೆಬ್ಬೆರಳು ಸೈಜ್ ನಲ್ಲಿರುವಂತಹದ್ದು ಅದು ಅಗ್ರೇಶ ರೂಪ ನಾಮಕ ಪರಮಾತ್ಮ ಆರು ಅಷ್ಟು ಸೈಜ್ ನಲ್ಲಿರ್ತಾನೆ. ಅದೇ ವಿಧವಾಗಿ ಪ್ರಾದೇಶ ಮೂರ್ತಿ, ಪ್ರಾದೇಶ ಮೂರ್ತಿ ಅಂದ್ರೆ ಪ್ರಾದೇಶ ಅಂದ್ರೆ ನಮ್ಗೆ ಆ ಎರಡು ಬೆರಳು ನಮ್ ಇಂಡೆಕ್ಸ್ ಫಿಂಗರ್ ಆಮೇಲೆ ತಂಬ್ ಆ ಎರಡನ್ನು ಹೀಗೆ ಸ್ಪ್ರೆಡ್ ಮಾಡಿದ್ರೆ ಆ ಮಧ್ಯೆ ಇರುವ ಸ್ಥಳ ಅದಕ್ಕೆ ಪ್ರಾದೇಶ ಅಂತ. ಅಷ್ಟು ಒಂದು ಪರಿಮಾಣದಲ್ಲಿ ಪರಮಾತ್ಮ ಇರ್ತಾನೆ. ಅಂದ್ರೆ ಆ ಪರಿಮಾಣಗಳು ಹತ್ತುಕೊಂಡಾಗ ಸ್ಥೂಲ ದೇಹದಲ್ಲಿರುವ ಆ ರೂಪಗಳು ಆ ಪರಿಮಾಣದಲ್ಲಿರುತ್ತೆ. ಅಷ್ಟೇ ಅಲ್ಲದೆ ಜೀವಾಕಾರ ಮೂರ್ತಿ ಅಂದ್ರೆ ಆ ಪರಮಾತ್ಮ ಒಂದೊಂದು ಅವಯವದ ಸೈಜ್ ನಲ್ಲಿ, ಒಂದು ನಮ್ಮ ದೇಹದ ಸೈಜ್ ನಲ್ಲಿ, ಎಲ್ಲ ಅನೇಕ ಸೈಜಸ್ ನಲ್ಲಿ ನಮ್ಮ ಒಂದೊಂದು ಅವಯವದಲ್ಲಿ, ಒಂದೊಂದು ದೇಹದ ಭಾಗದಲ್ಲಿ ಕೂಡ ಪರಮಾತ್ಮ ಇರ್ತಾನೆ. ಅದು ಒಂದು. ಅದೇ ವಿಧವಾಗಿ ಅನಿರುದ್ಧ ಶರೀರದಲ್ಲಿ ಕೂಡ ಪರಮಾತ್ಮ ವಿವಿಧ ಹೆಸರುಗಳಿಂದ, ವಿವಿಧ ರೂಪ ಅಂದ್ರೆ ಈ ನಾಲ್ಕು ಹೆಸರುಗಳಿಂದ ಅದರಲ್ಲಿ ಬಿಂಬರೂಪ ಅಂತ ಹೇಳುವಾಗ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ ಕೂಡ ಬೇರೆ ಬೇರೆ ಸೈಜ್ ನಲ್ಲಿ ಪರಮಾತ್ಮ ಇರ್ತಾನೆ. ಅದೇ ವಿಧವಾಗಿ ಲಿಂಗದೇಹ, ಅದೇ ವಿಧವಾಗಿ ಸ್ವರೂಪ ದೇಹ. ಸ್ವರೂಪ ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದಾಗ ಸ್ವರೂಪ ದೇಹಕ್ಕೆ ಏನು ಅವಯವಗಳೇ ಇಲ್ಲ, ಅವಯವಗಳಿಲ್ಲದೇ ಇರುವಂತಹ ಸ್ವರೂಪ ದೇಹಕ್ಕೆ ಹೇಗೆ ಅಂಗುಷ್ಟ ಪರಿಮಾಣ, ಇಲ್ಲ ಅಂಗುಷ್ಟದ ಅಗ್ರದ ಪರಿಮಾಣ, ಇಲ್ಲ ಆ ಸ್ವರೂಪ ದೇಹದ ಹೃದಯದೊಳಗಿರುವುದು ಪರಮಾತ್ಮ ಇರ್ತಾನೆ ಅಂತ ಹೇಳುವುದು ಹೇಗೆ? ಅದಕ್ಕೆ ಹೃದಯ ಅಂತಾನೆ ಒಂದು ಇಲ್ಲವಲ್ಲ, ಸ್ಥೂಲ ದೇಹಕ್ಕೆ ಹೃದಯ ಇದೆ, ಸ್ವರೂಪ ದೇಹಕ್ಕೆ ಹೃದಯ ಎಲ್ಲಿಂದ ಬಂತು, ಅಂಗುಷ್ಟ ಎಲ್ಲಿಂದ ಬಂತು, ಅಂಗುಷ್ಟ ಅಗ್ರ ಹೇಗೆ ಬಂತು, ಅದೆಲ್ಲ ಹೇಗೆ ಇಲ್ಲವೇ ಇಲ್ಲವಲ್ಲ, ಅದರ ಒಳಗೆ ಪರಮಾತ್ಮ ಹೀಗಿದ್ದಾನೆ ಅಂತ ಹೇಳಿದ್ರೆ ಏನಿದು ಅಂತ ಹೇಳಿದರೆ ಅದು ಹೇಳುವುದರ ಉದ್ದೇಶ ಒಂದು. ಯಾಕಂದ್ರೆ ಸ್ವರೂಪ ದೇಹಕ್ಕೆ, ಜೀವಕ್ಕೆ ಅಂಗುಷ್ಟ ಅನ್ನೋದಿಲ್ಲ, ಹೆಬ್ಬೆರಳು ಅನ್ನೋದೇ ಇಲ್ಲ, ಯಾವ ಅವಯವಗಳು ಇಲ್ಲ, ಅದು ಕೇವಲ ಸ್ವರೂಪ ದೇಹದಿಂದಲೇ ಇರ್ತಾನೆ ಜೀವ. ಆದರೆ ಅಷ್ಟು ಆ ಜೀವಕ್ಕೆ ಒಂದು ಹೆಬ್ಬೆರಳನ್ನು ನಾವು ಊಹೆ ಮಾಡಿಕೊಂಡ್ರೆ ಅಷ್ಟು ಇಷ್ಟು ಒಂದು ಚಿಕ್ಕ ರೂಪದಲ್ಲಿಯೂ ಪರಮಾತ್ಮ ಇರ್ತಾನೆ ಅಂದ್ರೆ ಪರಮಾತ್ಮ ಅನೋರಣೀಯನ ಮಹತ್ವ ಮಹೀಯನ ಅಂತ ನಾವು ವರ್ಣನೆ ಮಾಡಿದಂತೆ ಪರಮಾತ್ಮ ಅತ್ಯಂತ ಅಣುಸ್ವರೂಪ ಅಂದ್ರೆ ಅವನಿಗೆ ನಾವು ಎಲ್ಲದರ ಒಳಗೆ ಅವನು ಇರಬೇಕಂದ್ರೆ ಆ ಜೀವದ ಒಳಗು ಇರಬೇಕು. ಆ ಜೀವದ ಒಳಗಿರುವುದು ಮಾತ್ರವೇ ಅಲ್ಲದೆ ಆ ಜೀವದ ಒಳಗೆ ಇನ್ನ ಪರಮಾತ್ಮ ಅದಕ್ಕಿಂತಲೂ ಚಿಕ್ಕ ರೂಪ ಪರಮಾತ್ಮ ತಗೊಂಡೋ ಅತ್ಯಂತ ಸೂಕ್ಷ್ಮವಾದ ರೂಪಕ್ಕಿಂತಲೂ ಸೂಕ್ಷ್ಮವಾದ ರೂಪ ಇಲ್ಲವೇ ಇಲ್ಲ ಅಂತ ತೋರಿಸಬೇಕಂದ್ರೆ ಈಗ ಆಟಮ್ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಆ ಎಲೆಕ್ಟ್ರಾನ್ಕ್ಕಿಂತಲೂ ಎಷ್ಟೋ ಎಷ್ಟೆಷ್ಟೋ ಅನೇಕ ಪಟ್ಟು ಕಮ್ಮಿ ಮಾಡಿದ್ರು ಕೂಡ ಅದಕ್ಕಿಂತ ಚಿಕ್ಕದಾದದಲ್ಲಿಯೂ ಪರಮಾತ್ಮ ಪ್ರವೇಶ ಮಾಡ್ತಾನೆ ಅಂತ ಹೇಳಬೇಕಂದ್ರೆ ಅವನು ಎಷ್ಟೋ ಚಿಕ್ಕ ರೂಪ ತಗೊಳ್ತಾನೆ ಅಂತ ಹೇಳುವುದಕ್ಕಾಗಿ ಆ ವಿಧವಾಗಿ ಆ ಜೀವದ ಅಂಗುಷ್ಟ ಪರಿಮಾಣ ತಗೊಂಡ್ರೆ ಅಂದ್ರೆ ಅಷ್ಟು ಚಿಕ್ಕ ರೂಪದಲ್ಲಿ ಕೂಡ ಪರಮಾತ್ಮ ಅದರ ಹೃದಯ ಒಳಗೆ ಅಂದ್ರೆ ಅದರ ಅಂತರ್ಗತನಾಗಿ ಆ ಅಷ್ಟು ಚಿಕ್ಕ ರೂಪದಲ್ಲಿಯೂ ಪರಮಾತ್ಮ ಇರ್ತಾನೆ ಅಂದ್ರೆ ಅವನಿಗೆ ಚಿಕ್ಕದಾಗಿದ್ದು ಇದು ದಿಸ್ ಇಸ್ ಟೂ ಸ್ಮಾಲ್ ಅನ್ನೋದು ಇಲ್ಲವೇ ಇಲ್ಲ ಅವನಿಗೆ. ಹೀ ಕ್ಯಾನ್ ಬಿ ಮಚ್ ಸ್ಮಾಲರ್ ದ್ಯಾನ್ ದ ಸ್ಮಾಲೆಸ್ಟ್ ಹೀ ಕ್ಯಾನ್ ಬಿ ದ ಸ್ಮಾಲರ್ ದ್ಯಾನ್ ದ ಸ್ಮಾಲೆಸ್ಟ್ ಅಂಡ್ ಬಿಗ್ಗರ್ ದ್ಯಾನ್ ದ ಬಿಗ್ಗೆಸ್ಟ್ ಅಂತ ಹೇಳೋದು ಅನೋರಣೀಯನ ಮಹತ್ವ ಮಹೀಯನ. ಸೊ ಎಷ್ಟು ಚಿಕ್ಕ ರೂಪ ನಾವು ಊಹೆ ಮಾಡಿಕೊಂಡ್ರು ಅದಕ್ಕಿಂತಲೂ ಚಿಕ್ಕ ರೂಪದಲ್ಲಿ ಪರಮಾತ್ಮ ಇರಬಲ್ಲ, ಇರಬಲ್ಲ ಮಾತ್ರವೇ ಅಲ್ಲ ಇರ್ತಾನೆ, ಇರೋದು ಮಾತ್ರವೇ ಅಲ್ಲ ಅದ ಅಂತರ್ಗತನಾಗಿರ್ತಾನೆ. ಅಷ್ಟೇ ಅಲ್ಲದೆ ಅವನಕ್ಕಿಂತಲೂ ಚಿಕ್ಕವಾದ ರೂಪ ಇನ್ನೊಂದು ಇಲ್ಲ ಅನ್ನೋದೆಲ್ಲವನ್ನೂ ತಿಳಿಸುವುದಕ್ಕಾಗಿ ಈ ವಿಧವಾದ ವರ್ಣನೆಯನ್ನು ಮಾಡಿದ್ದಾರೆ. ತಿಳಿಸುವುದಕ್ಕಾಗಿ ವರ್ಣನೆ ಮಾಡಿದ್ದಾರೆ ಅಂದ್ರೆ ಅದನ್ನು ನಾವು ತಿಳುಕೊಂಡು ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಅಷ್ಟು ಒಂದು ಆ ಪರಮಾತ್ಮನ ಶಕ್ತಿ, ಅಪಾರ ಅಚಿಂತ್ಯದ್ಭುತ ಶಕ್ತಿ ಇದೆ ಅಂತ ತಿಳಿಕೊಂಡು ಯಾರಾದರೆ ಪರಮಾತ್ಮನ ಸೇವೆಯನ್ನು ಮಾಡ್ತಾರೋ, ಪರಮಾತ್ಮನ ಭಜನೆಯನ್ನು ಮಾಡ್ತಾರೋ ಅಂತಹ ಭಕ್ತರನ್ನು ಅವನು ಸಂತೈಸ್ತಾನೆ, ರಕ್ಷಿಸ್ತಾನೆ ಅಂತ ಹೇಳಿ ಹೇಳುವುದಕ್ಕಾಗಿ ಹೇಳಿದ್ದಾರೆ. ಬಿಂಬ ಜೀವ ಅಂಗುಷ್ಠ ಮಾತ್ರದಿ, ಅದಕ್ಕೆ ನಮ್ಗೆ ಹೇಳ್ತಾರಲ್ಲಿ ವರ್ಣನೆ ಮಾಡುವಾಗ ಜೀವಾಂಗುಷ್ಟ ಮಿತೋ ಜೀವೇ ಸ್ಥೂಲಾಂಗುಷ್ಟ ಮಿತೋ ಹೃದಯ ಅಂತ ಹೇಳಿ, ಅಂದ್ರೆ ಆ ಜೀವದ ಅಂಗುಷ್ಟ ಪರಿಮಾಣದಲ್ಲಿಯೂ ಸ್ಥೂಲ ದೇಹದ ಅಂಗುಷ್ಟ ಪರಿಮಾಣದಲ್ಲಿಯೂ ಇರ್ತಾನೆ ಪರಮಾತ್ಮ ಅಂತ ಹೇಳಿದ್ದಾರೆ. ಇಂಬುಕೊಂಡಿಹ ಸರ್ವರುಳು ಸೂಕ್ಷ್ಮಾಂಬರದಿ, ಅವನಿಗೆ ಸೂಕ್ಷ್ಮಾಂಬರದಿ ಅಂತ ಹೇಳಿದ ಅಂದ್ರೆ ಸೂಕ್ಷ್ಮವಾದ ಆಕಾಶ ಅಂದ್ರೆ ಹೃದಯಾಕಾಶ, ನಮಗೆ ಸ್ಥೂಲ ದೇಹಕ್ಕೆ ಹೃದಯಾಕಾಶ ಯಾವುದು ಸ್ಥೂಲಾಕಾಶ, ಆ ಸ್ಥೂಲಾಕಾಶದಲ್ಲಿ ಪರಮಾತ್ಮ ಇದ್ದಾನೆ, ಮತ್ತೆ ಸ್ವರೂಪ ದೇಹದ ಸೂಕ್ಷ್ಮಾಕಾಶದಲ್ಲಿ ಕೂಡ ಇದ್ದಾನಾ ಅಂದ್ರೆ ಇದ್ದಾನೆ ಅಂತ ಹೇಳುವುದಕ್ಕಾಗಿ ಸೂಕ್ಷ್ಮಾಂಬರ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸೂಕ್ಷ್ಮವಾದ ಅತ್ಯಂತ ಸೂಕ್ಷ್ಮವಾದ ಸ್ವರೂಪ ದೇಹದ ಹೃದಯದಲ್ಲಿ ಕೂಡ ಉತ್ಕಮಲ ಮಧ್ಯ ನಿವಾಸಿಯಾಗಿ, ಅಲ್ಲಿ ಹೃದಯ ಅಂಬುದು ಇಲ್ಲವೇ ಇಲ್ಲವಲ್ಲ ಅಂತ ಹೇಳಿದರೆ ಅದಕ್ಕೆ ಹೃದಯ ಸ್ವರೂಪವಾದ ಒಂದಂದ್ರೆ ಆ ಸ್ವರೂಪ ದೇಹಕ್ಕೆ ಹೃದಯ ಅಂತ ಕರೆಯಲ್ಪಡುವಂತಹ ಆ ಕರೆಯಲಕ್ಕೆ ಯೋಗ್ಯವಾದಂತಹ ಅತಿ ಸೂಕ್ಷ್ಮವಾದ ಆ ಆಕಾಶದಲ್ಲಿ ಕೂಡ ಪರಮಾತ್ಮ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತಹ ಹೃತ್ಕಮಲ ಮಧ್ಯ ನಿವಾಸಿ ಅಂಥೇಳಿ ಅವನನ್ನು ಎಲ್ಲರೂ ಕರೀತಾರೆ, ಎಂಬರು ಎಂದು ಕರೀತಾರೆ. ಈತಗೆ ಈ ಪರಮಾತ್ಮನನ್ನು ಕೋವಿದರು, ಜ್ಞಾನಿಗಳಾದವರು, ತಿಳಿದವರು ಅವನು ವಿಶ್ವಂಭರಾತ್ಮ ಅಂತ ಹೇಳಿದ. ವಿಶ್ವಂಭರ ಆತ್ಮಕ, ಅವನು ವಿಶ್ವಂಭರ ಅಂದ್ರೆ ವಿಶ್ವಂಭರ ಅಂತ ಕರೆಯಲ್ಪಡುವಂತಹ ಪರಮಾತ್ಮ. ಇಲ್ಲಿ ವಿಶ್ವಂಭರ ಅಂದಾಗ ನಮಗೆ ಒಂದು ಸಂದೇಹ ಬರುತ್ತೆ. ಈಗ ಗಣೇಶನ ಒಳಗೆ ಪರಮಾತ್ಮ ವಿಶ್ವಂಭರ ರೂಪನಾಗಿರ್ತಾನೆ, ಅದು ಇದು ಒಂದೇನಾ ಅಂತ ಹೇಳಿ, ಹಾಗಲ್ಲ. ಒಂದೇ ಹೆಸರು ಪರಮಾತ್ಮನಿಗೆ ಅನಂತ ರೂಪಗಳ ಅನಂತ ಹೆಸರುಗಳ ಇರೋದು ಮಾತ್ರವೇ ಅಲ್ಲದೆ ಒಂದೊಂದು ಹೆಸರಿನಲ್ಲಿ ಕೂಡ ಅನಂತ ರೂಪಗಳಿದೆ. ಸೊ ಅದನ್ನು ಅಲ್ಲಿ ಇರುವ ವಿಶ್ವಂಭರ ರೂಪ ಪರಮಾತ್ಮ ಬೇರೆ ಅಂದ್ರೆ ವಿಶೇಷ, ಬೇರೆ ವಿಶೇಷದಿಂದ ಅಲ್ಲಿ ಆ ರೂಪದಲ್ಲಿದ್ದಾನೆ. ಇಲ್ಲಿ ಬೇರೆ ಬೇರೆ ಒಂದೊಂದು ಜೀವದ ಒಳಗೆ ಇರುವ ವಿಶ್ವಂಭರ ಅಲ್ಲಿರುವ ವಿಶ್ವಂಭರ ರೂಪನೇ ಅಂತಲ್ಲ, ಯಾಕೆ ಅಂದ್ರೆ ಅಲ್ಲಿ ವಿಶ್ವಂಭರ ರೂಪನ ವರ್ಣನೆ ಬೇರೆಯಾಗಿದೆ, ಇಲ್ಲಿ ವಿಶ್ವಂಭರ ರೂಪನ ವರ್ಣನೆ ಬೇರೆಯಾಗಿದೆ. ಎಲ್ಲ ಎರಡಕ್ಕೂ ವಿಶ್ವಂಭರ ಅಂತ ಯಾಕೆ ಕರೀತಾರೆ ಅಂದ್ರೆ ವಿಶ್ವಂಭರ ಅಂದ್ರೆ ವಿಶ್ವ ಎಲ್ಲ ಕಡೆನೂ ಭರ ತುಂಬಿರುವನು, ಧಾರಣೆ ಮಾಡುವನು, ಭರಿಸುವವನು ಅಂತ ಅರ್ಥ. ಅಲ್ಲಿ ಗಣೇಶ ಆಕಾಶ ಅಭಿಮಾನಿ ದೇವತೆಯಾಗಿದ್ದಾನೆ, ಆಕಾಶ ಎಲ್ಲ ಕಡೆ ವ್ಯಾಪ್ತವಾಗಿದೆ, ಎಲ್ಲ ಕಡೆ ವ್ಯಾಪ್ತವಾದ ಆಕಾಶದಲ್ಲಿ ಅಭಿಮಾನಿತ್ವೇನ ಗಣೇಶ ವ್ಯಾಪ್ತನಾಗಿರಬೇಕಂದ್ರೆ ಆ ಗಣೇಶಗೆ ಅಂತಹ ಶಕ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಪರಮಾತ್ಮ ವಿಶ್ವಂಭರನಾಗಿ ಅಂದ್ರೆ ಎಲ್ಲ ಕಡೆ ತುಂಬಿದವನಾಗಿ ಎಲ್ಲಕ್ಕೆ ಆಧಾರಭೂತನಾಗಿ ಅಲ್ಲಿ ಇದ್ದಾನೆ ಅಂತ ಹೇಳುವುದಕ್ಕಾಗಿ ಅಲ್ಲಿ ವಿಶ್ವಂಭರ ಅಂತ ಒಂದು ಹೆಸರನ್ನು ಹೇಳಿದ್ದಾರೆ. ಅದಾದ ಮೇಲೆ ಇಲ್ಲಿ ವಿಶ್ವಂಭರ ಅಂತ ಹೇಳೋದು ಯಾಕಂದ್ರೆ ವಿಶ್ವ ಎಲ್ಲ, ವಿಶ್ವ ಅಂದ್ರೆ ಎಲ್ಲವೂ, ವಿಶ್ವಂಭರ ಅಂದ್ರೆ ಎಲ್ಲ ಯಾವ ಜೀವನು ಒಂದು ಜೀವವನ್ನು ಬಿಡದೆ ಸಮಸ್ತ ಜೀವರಾಶಿಗಳಲ್ಲಿ ಕೂಡ ಸಮಸ್ತ ಜೀವರಲ್ಲಿ ಕೂಡ ಅವನು ತುಂಬಿ ಇದ್ದಾನೆ, ಆಧಾರ ಭರಿಸ್ತಾ ಇದ್ದಾನೆ, ಆಧಾರಭೂತನಾಗಿದ್ದಾನೆ, ಅವರೆಲ್ಲರನ್ನೂ ಭರಿಸ್ತಾ ಇದ್ದಾನೆ. ವಿಶ್ವಂ ಜಗತ್ತನ್ನು, ಜಗತ್ತನ್ನು ಎಲ್ಲವನ್ನು ಕೂಡ ಎಲ್ಲ ಜೀವಗಳನ್ನು ಕೂಡ ಎಲ್ಲ ಜೀವಪರವಾದ, ಇಲ್ಲಿ ಜೀವಪರವಾದದ್ದು ಶಬ್ದ ಜಗತ್ ಶಬ್ದ, ಅಂತಹ ಎಲ್ಲ ಜೀವರನ್ನು ಕೂಡ ಪರಮಾತ್ಮ ಭರಿಸ್ತಾ ಇದ್ದಾನೆ, ವಹಿಸ್ತಾ ಇದ್ದಾನೆ ಅನ್ನೋದನ್ನು ತಿಳಿಸುವುದಕ್ಕಾಗಿ ವಿಶ್ವಂಭರಾತ್ಮಕ ಅಂತೇಳಿ ಹೇಳಿದ್ದಾರೆ. ಇಂತಹ ವಿಶ್ವಂಭರಾತ್ಮಕನಾದ ಪರಮಾತ್ಮನ ಅವನನ್ನು ಪ್ರಾಜ್ಞ ಭಕ್ತ ಕುಟುಂಬಿ ಸಂತ. ಪ್ರಾಜ್ಞ ಏನು ನಮಗೆ ಪ್ರಾಜ್ಞ ಅಂಬೋ, ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅನ್ನುವ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ. ಏನು ವಿಶ್ವನಾಮಕ ಪರಮಾತ್ಮ ಜಾಗೃತ ಅವಸ್ಥೆಗೆ ಪ್ರಾಜ್ಞ, ವಿಶ್ವ ತೈಜಸ ತೈಜಸ ಸ್ವಪ್ನಾವಸ್ಥೆಗೆ ಪ್ರಾಜ್ಞ, ಸುಷುಪ್ತಿ ಅವಸ್ಥೆಗೆ ತುರಿಯ, ನಮಗೆ ಮೋಕ್ಷ ಪ್ರದನಾಗಿ ಇದ್ದಾನೆ, ಈ ವಿಧವಾಗಿ ಇರುವ ಪರಮಾತ್ಮನ ರೂಪಗಳನ್ನು ಹೇಳಿದ್ದಾರೆ. ಸೊ ಇಲ್ಲಿ ಪ್ರಾಜ್ಞ ನಾಮಕ ಪರಮಾತ್ಮ ಅಂತ ಹೇಳಿದ್ದು, ಆ ವಿಧವಾಗಿ ವಿಶ್ವಂಭರ ಅಂತ ಕರೆಯಲ್ಪಡುವಂತಹ ಆ ಪರಮಾತ್ಮ ಪ್ರಾಜ್ಞ ಅನ್ನುವ ಹೆಸರಿನಿಂದಲೂ ಇದ್ದಾನೆ. ಅವನು ಭಕ್ತ ಕುಟುಂಬಿ ಅಂದ್ರೆ ಎಲ್ಲ ಸಮಸ್ತ ಭಕ್ತರು ಅವನ ಕುಟುಂಬದಲ್ಲಿ ಇರುವವರೇ. ಅಂದ್ರೆ ಯಾಕೆ ಕುಟುಂಬಿ ಅಂತ ಕರೀತಾರೆ, ಕುಟುಂಬಿ ಅಂದ್ರೆ ಕುಟುಂಬ ಉಳ್ಳವನು. ಅವನಿಗೆ ಭಕ್ತ ಕುಟುಂಬಿ ಅಂತ ಕರಿತಾ ಇದ್ದಾರೆ ಅಂದ್ರೆ ಭಕ್ತರಾಗದೇ ಇರುವವರು ಅವನ ಕುಟುಂಬದಲ್ಲಿ ಸೇರಿದವರಲ್ಲವಾ ಅಂತ ಹೇಳಿದರೆ, ಕುಟುಂಬದ ಯಜಮಾನ ಏನ್ ಮಾಡ್ತಾನೆ, ಆ ಕುಟುಂಬವನ್ನು ನೋಡಿಕೊಳ್ತಾನೆ, ಚೆನ್ನಾಗಿ ಅದನ್ನು ರಕ್ಷಣೆ ಮಾಡ್ತಾನೆ, ಅವನು ಭಕ್ತರ ರಕ್ಷಣೆಯನ್ನು ಮಾಡ್ತಾನೆ. ಅದಕ್ಕೆ ಭಕ್ತ ಕುಟುಂಬಿ ಅಂದ್ರೆ ಭಕ್ತರ ರಕ್ಷಣೆಯನ್ನು, ಕುಟುಂಬದಂತೆ ರಕ್ಷಣೆಯನ್ನು ಮಾಡುವವನು, ಸಂತೈಸುವನು, ಅವನ ಸಂತೋಷಪಡಿಸ್ತಾನೆ. ಈ ಪರಿ ಬಲ್ಲ ಭಕ್ತರನ್ನು, ಈ ವಿಧವಾಗಿ ಸೇವೆ ಮಾಡುವಂತಹ ಭಕ್ತರನ್ನು ಅವನು ಕಾಪಾಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ನಮಗೆ ಜ್ಞಾಪಕದಲ್ಲಿ ಇಟ್ಕೋಬೇಕಾದ ವಿಷಯಗಳು ಮೂಲೇಶ, ಅಗ್ರೇಶ, ಪ್ರಾದೇಶ, ಈ ಮೂರು ಹೆಸರುಗಳು ನಾವು ಜ್ಞಪ್ತಿಯಲ್ಲಿ ಇಟ್ಕೋಬೇಕು. ಅದೇ ವಿಧವಾಗಿ ಬಿಂಬರೂಪನಾಗಿ ಈ ಮೂಲೇಶ, ಪ್ರಾದೇಶ, ಅಗ್ರೇಶ ಇವನ್ನು ಬಿಂಬ ಅಂತ ಕರೆಯೋದು ಮಾತ್ರವೇ ಅಲ್ಲದೆ ನಮ್ಮ ದೇಹದ ಒಳಗು ಕೂಡ ಅವನು ಬಿಂಬರೂಪನಾಗಿ ಇದ್ದಾನೆ ಅಂದ್ರೆ ಬೇರೆ 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 ಅವಯವಗಳಲ್ಲಿ ಆಯಾ ಶೇಪ್ ಸೈಜಸ್ ನಲ್ಲಿ ಇದ್ದು ನಮಗೆ ಬಿಂಬರೂಪನಾಗಿದ್ದಾನೆ ಅಂದ್ರೆ ನಮಗೆ ಯಾವುದು ಸ್ವತಃ ಮಾಡುವ ಶಕ್ತಿ ಇಲ್ಲ, ಅವನು ಇದ್ದು ನಮಗೆ ಆ ಶಕ್ತಿಯನ್ನು ಕೊಡ್ತಾನೆ ಅನ್ನೋದು ನಾವು ಜ್ಞಪ್ತಿಯಲ್ಲಿ ಇಟ್ಕೋಬೇಕಾದ ವಿಷಯ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯ ಹೇಳ್ತಾ ಇದ್ದಾರೆ 15, ಪುರುಷನಾಮಕ ಸರ್ವಜೀವರುಳಿರುವ ದೇಹಾಕಾರ ರೂಪದಿ ಕರಣನೀಯಾಮಕ ಹುಷೀಕಪ ನಿಂದ್ರಿಯಂಗಳಲ್ಲಿ ತುರಿಯ ನಾಮಕ ವಿಶ್ವತಾಹ ನೆರಡು ಬೆರಳುಳಿದುತ್ತಮಾಂಗದಿ 2,70,000 ನಾಡಿಯೊಳಗಿಪ್ಪ. ಇದು ನೋಡಿದ್ವಿ, 2,70,000 ನಾಡಿಗಳ ಒಳಗಿದ್ದಾನೆ ಪರಮಾತ್ಮ. ಇಲ್ಲಿರುವ ಪರಮಾತ್ಮನ ರೂಪ ಯಾವುದು ಅನ್ನೋದು ವರ್ಣನೆ ಮಾಡಿ ಹೇಳ್ತದೆ. ಪುರುಷ ನಾಮಕ, ಪುರುಷ ಅಂತ ಕರೆಯಲ್ಪಡುವಂತಹ ಪರಮಾತ್ಮ. ನಾವು ಈ ಶಬ್ದಗಳು ಇದೇ ವಿಧವಾಗಿ ಮುಂಚೆ ಹೇಳಿದಂತೆ, ಈ ಪುರುಷ ಅನ್ನುವ ಶಬ್ದ ವಿಶ್ವಂಭರ ಅನ್ನೋದು ಅನೇಕ ರೂಪಗಳಲ್ಲಿ ಅಂದ್ರೆ ಗಣೇಶನ ಒಳಗಿರುವುದು, ನಮ್ಮ ಒಂದೊಂದು ಜೀವದ ಒಳಗೆ ಒಂದೊಂದು ವಿಶ್ವಂಭರ ರೂಪ. ಅದೇ ವಿಧವಾಗಿ ಎಲ್ಲ ಕಡೆ ಇರುವಂತಹ ಹೆಸರಿನ ಪುರುಷ ಪರಮಾತ್ಮ ಪುರುಷ ರೂಪನಾಗಿದ್ದಾನೆ. ಆ ಪುರುಷ ಅನ್ನುವ ಶಬ್ದ ಅನೇಕ ಸ್ಥಳಗಳಲ್ಲಿ ಬರುತ್ತೆ. ಪುರುಷ ಸೂಕ್ತದಲ್ಲಿ ಪರಮಾತ್ಮ ಪುರುಷ, ಅಲ್ಲಿ ಬರುವ ಪುರುಷ ಒಂದು ಪರಮಾತ್ಮನ ಇನ್ನೊಂದು ವಿಶೇಷ ರೂಪ. ಸೊ ಒಂದೇ ಹೆಸರಿನಲ್ಲಿ ಅನಂತಾನಂತ ರೂಪಗಳಿದೆ ಪರಮಾತ್ಮ. ಇಲ್ಲಿ ಒಂದೊಂದು ಜೀವದ ಒಳಗಿರುವ ಪುರುಷ ನಾಮಕ ಪರಮಾತ್ಮ ಒಂದು ಪುರುಷ. ಅದಕ್ಕೆ ಆ ಪುರುಷ ನಾಮಕ ಪರಮಾತ್ಮನನ್ನು ಇಲ್ಲಿ ಹೇಳುವಂತದ್ದು ಒಂದೊಂದು ಜೀವದ ದೇಹದ ಅಂತರ್ಗತನಾಗಿ ಇರುವ ಆ ದೇಹದ ಶೇಪ್ನಲ್ಲಿ, ಆ ದೇಹ ಎಷ್ಟು ಆಕಾರದಲ್ಲಿರುತ್ತೋ ಅಷ್ಟು ಆಕಾರದಲ್ಲಿ ಆ ಸೈಜ್ನಲ್ಲಿ ಪರಮಾತ್ಮ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪುರುಷ ನಾಮಕ ಸರ್ವ ಜೀವರುಳು ಇರುವ ದೇಹಾಕಾರ ರೂಪದಿ, ಸಮಸ್ತ ಜೀವರಾಶಿಗಳಿಗೆ ಇರುವಂತಹ ದೇಹದ ಶರೀರ ಯಾವುದಿದೋ ಅದರ ಆಕಾರ ಎಂತ ಅಂದ್ರೆ ದೊಡ್ಡವರಿಗೆ ದೊಡ್ಡವರಿಗೆ ಚಿಕ್ಕವರಿಗೆ ಚಿಕ್ಕವರಾಗಿ ಆಯಾ ಆಕಾರಗಳಲ್ಲಿ ಆಯಾ ರೂಪಗಳಲ್ಲಿ ಇದ್ದು ಪರಮಾತ್ಮ ಕರ್ಣ ನಿಯಾಮಕನು ಋಷೀಕಪನು ಇಂದ್ರಿಯಂಗಳಲ್ಲಿ. ಕರ್ಣ ನಿಯಾಮಕ ಕರ್ಣಗಳು ಅಂದ್ರೆ ನಮಗೆ ಕರ್ಣಗಳಂದ್ರೆ ಏನು, 10 ಇಂದ್ರಿಯಗಳು, 5 ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇವಕ್ಕೆ ಕರ್ಣಗಳು ಅಂತ ಕರ್ತೀವಿ. ಅಷ್ಟೇ ಅಲ್ಲದೆ ಮನಸ್ಸು, ಏಕಾದಶ ಕರ್ಣಗಳು ಇವೆಲ್ಲವನ್ನು, ಅಷ್ಟೇ ಅಲ್ಲದೆ ಅವಯವಗಳು ಎಲ್ಲ ನಮಗೆ ಅಂತಃಕರಣಗಳು ಬಾಹ್ಯಕರಣಗಳು ಇವೆಲ್ಲ ಯಾವ ಕರ್ಣಗಳಿದೋ ಎಲ್ಲವನ್ನು ನಿಯಮನ ಮಾಡುವಂತಹ ಪರಮಾತ್ಮ ರೂಪ. ಅದಕ್ಕೆ ಅವನಿಗೆ ಋಷೀಕಪನು ಇಂದ್ರಿಯಂಗಳಲ್ಲಿ, ಋಷೀಕಪ ಋಷೀಕೇಶ ಅಂತ ಪರಮಾತ್ಮನಿಗೆ ಹೆಸರು. ಅವನಿಗೆ ಋಷೀಕೇಶ ಇಲ್ಲ ಋಷಿ, ನಾವು ಬಹಳ ಸರಿ ಕೇಳಿದ್ದೀವಿ ಹೆಸರು, ಋಷೀಕೇಶ ಋಷೀಕಪ ಅಂದ್ರೆ ಋಷೀಕೇಶ ಅಂದ್ರೆ ಒಂದೇ ಅರ್ಥ, ಪ ಅಂದ್ರೆ ಪಾಲಿಸುವವನು ರಕ್ಷಣೆ ಮಾಡುವವನು. ಋಷೀಕೇಶ ಋಷೀಕಪ ಅಂದ್ರೆ ಋಷೀಕಗಳನ್ನು ಪಾಲಿಸುವವನು, ಋಷೀಕಗಳಿಗೆ ಅಧಿಪತಿಯಾದವನು ಅಂತ ಅರ್ಥ ಋಷೀಕಪ ಅನ್ನುವ ಶಬ್ದಕ್ಕೆ. ಸೊ ಈ ವಿಧವಾಗಿ ಪರಮಾತ್ಮ ಋಷೀಕಪನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಋಷೀಕೇಶ ಅನ್ನುವ ಶಬ್ದಕ್ಕೆ ನಾನಾ ವಿಧವಾದ ಅರ್ಥಗಳಿದೆ, ಒಂದು ಕೆಲವು ಅರ್ಥಗಳನ್ನು ನೋಡೋಣ. ಋಷೀಕೇಶ ಅಂದ್ರೆ ಋಷೀಕಗಳು ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಅಧಿಪತಿಯಾಗಿರುವಂತಹ ಪರಮಾತ್ಮನ ರೂಪ. ಋಷೀಕೇಶ ಋಷೀಕಪ ಅಂದ್ರೆ ಇಂದ್ರಿಯಗಳನ್ನು ಪಾಲಿಸುವವನು, ಅಂದ್ರೆ ಇಂದ್ರಿಯಗಳಿಗೆ ಅಧಿಪತಿಯಾಗಿರುವಂತಹ ಪರಮಾತ್ಮ. ಅದಕ್ಕೆ ಅವನಿಗೆ ಋಷೀಕೇಶ ಅಂತ ಹೇಳ್ತಾರೆ. ಋಷೀಕ ಅಂದ್ರೆ ಇಂದ್ರಿಯ ಅಂತ ಪರಮಾತ್ಮನಿಗೆ ಇರುವಂತಹ ಹೆಸರು, ಅದಕ್ಕೆ ಋಷೀಕೇಶ ಅಂತೇಳಿ ಹೇಳ್ತಾ ಇದ್ರೆ. ಸೊ ಅದಕ್ಕೆ ಇನ್ನೊಂದೇನಂದ್ರೆ ದದ್ರೇಯಸ್ತ್ವಿಂದ್ರಿಯಾಣ್ ಆಹುಹು ಋಷೀಕಾಣೀತಿ ಚ ಅಪಿ ಉತೇ ಇತಿ ಶಬ್ದ ನಿರ್ಣಯೇ ಅಂತ ಹೇಳಿ, ಋಷೀಕ ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಈಶಾ ಸಕಲೇಂದ್ರಿಯ ಪ್ರೇರಕ, ಇಂದ್ರಿಯಗಳಿಗೆ ಈಶಾ ಇಂದ್ರಿಯಗಳಿಗೆ ಅಧಿಪತಿ ಅಂದ್ರೆ ಇಂದ್ರಿಯಗಳಿಗೆ ಪ್ರೇರಕ ಪ್ರೇರಣೆ ಕೊಡುವವನು, ಅಂದ್ರೆ ಕಣ್ಣಿಗೆ ನೋಡಬೇಕಂದ್ರೆ ಕಣ್ಣು ಒಳಗೆ ಪರಮಾತ್ಮ ಇದ್ದು ಆ ನೋಡಬೇಕು ಅನ್ನುವ ಇಚ್ಛೆಯನ್ನು ಕೊಡ್ತಾನೆ, ಆ ಪ್ರೇರಣೆ ಕೊಡ್ತಾನೆ. ಪ್ರೇರಣೆ ಕೊಟ್ಟರೆ ಸಾಕಾದ ಕೆಲವು ಜನಕ್ಕೆ ಎಲ್ಲರಿಗೂ ನೋಡಬೇಕಂತ ಇಚ್ಛೆ ಇದೆ. ಆ ಪ್ರೇರಣೆ ಕೊಟ್ಟ ಮೇಲೆ ಆ ಇಂದ್ರಿಯಗಳ ಒಳಗೆ ಇರುವ ಇನ್ನೊಂದು ರೂಪ, ಒಂದು ರೂಪದಿಂದ ಪ್ರೇರಣೆ ಕೊಡ್ತಾನೆ, ಇನ್ನೊಂದು ರೂಪದಿಂದ ಆ ಇಂದ್ರಿಯ ಗೋಳಕದಲ್ಲಿದ್ದು ಆ ಗೋಳಕ ಸರಿಯಾಗಿರುವಂತಹ ಕಣ್ಣು ತೆರೆದಿರಬೇಕು, ಕಣ್ಣು ಮುಚ್ಚಿಕೊಂಡಿದ್ದೆ ಕಾಣಿಸೋದಿಲ್ಲ, ಕಣ್ಣು ತೆರೆಯೋ ಹಾಗೆ ಮಾಡುವಂತಹ ಶಕ್ತಿ ಅದು ಪರಮಾತ್ಮ ಕೊಡ್ತಾನೆ. ಕಣ್ಣು ತೆರೆದ್ರೂ ಕೂಡ ಕಾಣಿಸೋದಿಲ್ಲ ಕೆಲವರು, ಅಂದ್ರೆ ಕುರುಡ ಇದ್ರೆ ಅವನು ಕಣ್ಣು ತೆಗೆದ್ರೂ ಕಾಣಿಸೋದಿಲ್ಲ, ಅದಕ್ಕೆ ಆ ಕಣ್ಣು ತೆಗೆದ ಮೇಲೆ ಆ ನೋಡುವ ಶಕ್ತಿಯನ್ನು ಅವನು ಕೊಡ್ತಾನೆ ಇನ್ನೊಂದು ರೂಪದಿಂದ. ಈ ವಿಧವಾಗಿ ಅನೇಕ ರೂಪಗಳಿಂದ ಒಂದೊಂದು ಇಂದ್ರಿಯದ ಒಳಗೂ ಕೂಡ ಅವನು ಪ್ರೇರಕನೂ ಆಗಿ ಶಕ್ತಿ ಪ್ರದಾತನೂ ಆಗಿ ಈ ಪರಮಾತ್ಮ ಇರ್ತಾನೆ. ಅದಕ್ಕೆ ಅವನಿಗೆ ಋಷಿಕೇಶ, ಋಷಿಕಪತಿ ಅಂತ ಕರೀತಾರೆ. ಅದಾದ ಮೇಲೆ ಇನ್ನೊಂದೇನಂದ್ರೆ, ಇನ್ನೊಂದು ಹೃಷ್ಟ ಮಾ ಬ್ರಹ್ಮ ರುದ್ರದೇವಾಹ ಯಸ್ಮಾತ್ ಸ ಋಷಿಕೇಶ ಅಂತೇಳಿ. ಋಷಿಕೇಶ ಅಂದ್ರೆ ಋಷಿಕರಾದವರು, ಹರ್ಷರಾದವರು, ಸಂತೋಷ ಪಟ್ಟವರು, ಆನಂದದಲ್ಲಿ ತುಂಬಿರುವರು ಯಾರಿದ್ದಾರೋ ಅವರನ್ನು ಅವರಿಗೆ ಅಧಿಪತಿಯಾಗಿರುವವನು. ಋಷಿಕಗಳಿಗೆ ಅಂದ್ರೆ ಇಂದ್ರಿಯಗಳಿಗಂತ ಒಂದು ಅರ್ಥ, ಇನ್ನೊಂದು ಋಷಿಕಗಳು ಅಂದ್ರೆ ಹರ್ಷ ಪೂರ್ಣರಾದವರು, ಹರ್ಷದಿಂದ ಇರುವವರು, ಸಂತೋಷದಿಂದ ಇರುವವರು, ಪರಮಾತ್ಮನ ಸೇವೆಯನ್ನು ಮಾಡಿ ಸಂತೋಷ ಪಡ್ತಾ ಇರುವಂತಹ ಲಕ್ಷ್ಮಿ, ಬ್ರಹ್ಮದೇವರು, ರುದ್ರದೇವರು ಇತ್ಯಾದಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಅವರೆಲ್ಲ ಯಾರಿದ್ದಾರೋ ಆ ತತ್ವಾಭಿಮಾನಿ ದೇವತೆಗಳಿಗೆ, ಅದಕ್ಕೆ ಋಷಿಕೇಶ ಅಂದ್ರೆ ನೋಡ್ರಿ, ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿ ದೇವತೆಗಳಿದ್ದಾರೆ ಅವರಿಗೆ, ಅದು ಇಂದ್ರಿಯಾಧಿಪತಿ ಆಗಿದ್ದಾನೆ ಪರಮಾತ್ಮ. ಅಷ್ಟೇ ಅಲ್ಲದೆ ಇಂದ್ರಿಯ ಅಭಿಮಾನಿಗಳಿಗೆ ಪತಿಯಾಗಿದ್ದಾನೆ. ಇಂದ್ರಿಯ ಅಭಿಮಾನಿಗಳಿಗೆ ಪತಿಯಾಗಿದ್ದಾನೆ ಅಂದ್ರೆ ಇಂದ್ರಿಯ ಅಭಿಮಾನಿಗಳು ಹರ್ಷಪೂರ್ಣರಾಗಿದ್ದಾರೆ, ಯಾಕಂದ್ರೆ ಪರಮಾತ್ಮನ ಸೇವೆ ಮಾಡುವುದರ ಮೂಲಕವಾಗಿ ಋಷಿಕ ಅಂದ್ರೆ ಇಂದ್ರಿಯಕ್ಕೆ ಅಧಿಪತಿಗಳಾದಂತಹ ಅಭಿಮಾನಿಗಳಾದಂತಹ ದೇವತೆಗಳು ಕೂಡ ಋಷಿಕರಾಗಿದ್ದಾರೆ, ಹರ್ಷಯುತರಾಗಿದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ ಪರಮಾತ್ಮನ ಸೇವೆಯನ್ನು ಮಾಡಿ. ಅಂತಹ ಋಷಿಕರಾಗಿ ಸಂತೋಷದಿಂದ ತುಂಬಿರುವಂತಹ ಲಕ್ಷ್ಮಿ, ಬ್ರಹ್ಮ, ರುದ್ರಾದಿ ದೇವತೆಗಳನ್ನು ಅವರಿಗೆ ಅಧಿಪತಿಯಾಗಿದ್ದಾನೆ ಕೋಶ ಪರಮಾತ್ಮ. ಅವನು ಋಷಿಕೇಶ ಅನ್ನೋದು ಸಾರ್ಥಕವಾದ ನಾಮವಾಗಿದೆ ಪರಮಾತ್ಮನಿಗೆ. ಇಂತಹ ಋಷಿಕೇಶನಾದ ಆ ಪರಮಾತ್ಮನನ್ನು ನಾವು ಎಲ್ಲಿ ತಿಳ್ಕೋಬೇಕಂದ್ರೆ ಹೇಳ್ತಾ ಇದ್ದಾರೆ, ದೇಹಾಕಾರ ರೂಪದಿ ಕರಣ ನಿಯಾಮಕ ಋಷಿಕಪನು ಇಂದ್ರಿಯಂಗಳಲ್ಲಿ. ಆ ಋಷಿಕಪನು, ಋಷಿಕೇಶನು ಪರಮಾತ್ಮನು, ಇಂದ್ರಿಯಾಧಿಪತಿಯಾದ ಪರಮಾತ್ಮನು, ಇಂದ್ರಿಯ ನಿಯಾಮಕನಾದ ಪರಮಾತ್ಮನು ಇಂದ್ರಿಯಂಗಳಲ್ಲಿ, ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಹೇಗಿದ್ದಾನೆಂದ್ರೆ, ತುರಿಯ ನಾಮಕ ವಿಶ್ವ ತಾ 12 ಬೆರಳು ಉಳಿದು ಉತ್ತಮಾಂಗದಿ 2,70,000 ನಾಡಿಯೊಳಗಿಪ್ಪ. ತುರಿಯ ನಾಮಕನಾದ ವಿಶ್ವ ಪರಮಾತ್ಮ ಅಂದ್ರೆ ತುರಿಯ ಅಂತ ಹೆಸರಿರುವಂತಹ ವಿಶ್ವನಾಮಕ ಪರಮಾತ್ಮ ಇದ್ದಾನೆ. ಅವನು ಎಲ್ಲಿದ್ದಾನೆ ಅಂದ್ರೆ, ತಾನು 12 ಬೆರಳು ಉಳಿದು ಉತ್ತಮಾಂಗದಿ. ಕೆಲವು ಜನ ಇದಕ್ಕೆ ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, 12 ಬೆರಳು, ಸೊ 12 ಫಿಂಗರ್ಸ್, ತಲೆ ಮೇಲೆ ಅಂದ್ರೆ ಆ ಬ್ರಹ್ಮರಂಧ್ರ ಸ್ಥಾನ ಎಲ್ಲಿದೆ ಆ ಸ್ಥಾನದ ಮೇಲೆ ಆ ಗಾಳಿಯಲ್ಲಿ 12 ಬೆರಳು ಹಾಕಿ ಅಲ್ಲೆಲ್ಲೋ ಮೇಲೆ ಅಂತ ಹಾಗಲ್ಲ. ನಮ್ಮ ಶರೀರದ ಒಳಗೆ ಅಂದ್ರೆ, ಇಟ್ ಈಸ್ ನಾಟ್ ಅಪ್ ಇನ್ ದ ಏರ್ ಅಲ್ಲ, ನಮ್ಮ ಶರೀರದ ಒಳಗೆ. ಯಾಕಂದ್ರೆ ಬೆರಳು ಉಳಿದು, ಉಳಿದು ಅಂದ್ರೆ ಒಳಗೆ, 12 ಬೆರಳು ಒಳಗೆ ಇರುವಂತಹ ಉತ್ತಮ ಅಂಗ. ಉತ್ತಮ ಅಂಗ ಅಂದ್ರೆ ನಮ್ಮ ಶರೀರಕ್ಕೆ ಉತ್ತಮವಾದ ಅಂಗ ಯಾವುದು, ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಅವರ್ ಬಾಡೀಸ್. ತಲೆ, ತಲೆ ಇಲ್ಲದೆ ಇದ್ರೆ ಏನು ಕೆಲಸ ಮಾಡೋದು, ಅದಕ್ಕೆ ಉತ್ತಮ ಅಂಗ ಅಂತ ಕರೀತಾರೆ. ತಲೆಯನ್ನು ಉತ್ತಮ ಅಂಗ ಅಂತ ಕರೀತಾರೆ, ದ ಹೆಡ್ ಇಸ್ ಶಿರಸ್, ಇಟ್ಸ್ ಕಾಲ್ಡ್ ಉತ್ತಮ ಅಂಗ ಅಂತೇಳಿ. ಸೊ ನಮ್ಮ ಶಿರಸ್ಸಿನಲ್ಲಿ 12 ಬೆರಳು, ಸೊ 12 ಫಿಂಗರ್ಸ್ ಮೆಷರ್ ಮಾಡಿದರೆ ಅದೇನಾಗುತ್ತೆ ಅಂದ್ರೆ, ಇದು ಎರಡು ವಿಧವಾದ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ವ್ಯಾಖ್ಯಾನದಲ್ಲಿ 12 ಬೆರಳುಗಳನ್ನಂದ್ರೆ 12 ಫಿಂಗರ್ಸ್ ಮೆಷರ್ ಮಾಡಿದ್ರೆ ಬ್ರಹ್ಮರಂಧ ಸ್ಥಾನದಿಂದ ನಮಗೆ ದಕ್ಷಿಣ ಅಕ್ಷಿ ಅಂದ್ರೆ ಬಲಗಣ್ಣು ಬರುತ್ತೆ. ಆ ಬಲಗಣ್ಣು ಇಲ್ಲ ಎಡಗಣ್ಣು, ಕಣ್ಣಿನಲ್ಲಿ ವಿಶ್ವನಾಮಕ ಪರಮಾತ್ಮ ಇದ್ದಾನೆ. ಸೊ ಅವನು ವಿಶ್ವನಾಮಕನಾಗಿ ನಮ್ಮ ಕಣ್ಣುಗಳಲ್ಲಿ ಇದ್ದಾನೆ ಅಂತೇಳಿ ಒಂದು. ಇಲ್ಲ ಇನ್ನೊಂದೇನಂದ್ರೆ, ನಮಗೆ ಭ್ರೂ ಮಧ್ಯದಿಂದ 12 ಬೆರಳು 12 ಫಿಂಗರ್ಸ್ ಮೆಷರ್ ಮಾಡಿ ಹೋದ್ರೆ ಬ್ರಹ್ಮರಂಧ ಸ್ಥಾನ, ಆ ಬ್ರಹ್ಮರಂಧ ಸ್ಥಾನದ ಒಳಗೆ ಇನ್ಸೈಡ್ ಪರಮಾತ್ಮ, ತುರಿಯ ನಾಮಕ ಪರಮಾತ್ಮ ವಿಶ್ವನಾಗಿ ಅಲ್ಲಿದ್ದಾನೆ ಅಂತೇಳಿ. ಸೊ ಒಟ್ಟಿಗೆ ಪರಮಾತ್ಮ ನಮ್ಮ ದೇಹದ ಒಳಗೆ ಈ ವಿಧವಾಗಿ ತುರಿಯ ನಾಮಕನಾದ ಪರಮಾತ್ಮ ವಿಶ್ವ ಎನ್ನ ಹೆಸರಿನಿಂದ ಅಲ್ಲಿ ಇದ್ದಾನೆ. ಅಷ್ಟೇ ಅಲ್ಲದೆ 72,000 ನಾಡಿಯೊಳಗೂ ಕೂಡ ಆ ಪರಮಾತ್ಮನ ರೂಪಗಳಿದೆ ಅಂತೇಳಿ. ಈ ವಿಧವಾಗಿ ಜೀವರ ಸ್ವರೂಪಗತ ಅಂದ್ರೆ ನಮ್ಮ ಸ್ವರೂಪದ ಒಳಗಿರುವ ಪರಮಾತ್ಮನ ರೂಪಗಳು, ದೇಹದ ಒಳಗಿರುವ ಪರಮಾತ್ಮನ ರೂಪಗಳು ಎರಡನ್ನೂ ಹೇಳಿದ್ದಾರೆ. ಸೊ ಈ ವಿಧವಾಗಿ ಪರಮಾತ್ಮ ಒಂದು ಪ್ರೊಜೆಕ್ಷನ್ ಇದ್ದಂಗೆ ನಮಗೆ ಪುರುಷ ಅಂತ ಪರಮಾತ್ಮನಿಗೆ ಯಾಕೆ ಹೆಸರು ಕರೀ, ಇಲ್ಲಿ ಪುರುಷನಾಮಕ ಅಂತ ಹೇಳಿದ್ದಾರೆ. ಪುರುಷನಾಮಕ ಸರ್ವ ಜೀವರುಳಿರುವ ದೇಹಾಕಾರ ರೂಪದಲ್ಲಿ ಪುರುಷ ಅಂತ ಪರಮಾತ್ಮನ್ನು ಕರಿತಾ ಇದ್ದಾರೆ. ನಮಗೆ ದ್ವಾವಿಮೋ ಪುರುಷ ಲೋಕೆ ಅಕ್ಷರಶ್ಚಾಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷ ಅಕ್ಷರ ಉಚಿತೆ ಅಂತೇಳಿ ಭಗವದ್ಗೀತೆಯಲ್ಲಿ ಬಂದಂತೆ 15ನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಬರುತ್ತೆ. ಅಲ್ಲಿ ಎರಡು ವಿಧವಾದ ಪುರುಷರಿದ್ದಾರೆ ಪ್ರಪಂಚದಲ್ಲಿ. ಎರಡು ವಿಧವಾದ ಪುರುಷರು ಯಾರಂದ್ರೆ, ಕ್ಷರರಂತ ಕರೆಯಲ್ಪಡುವಂತಹ ಜೀವರು ಒಂದು ವಿಧವಾದ ಪುರುಷರು, ಸರ್ವ ಜೀವರು ಅವರೆಲ್ಲ ಕ್ಷರ ಪುರುಷರು. ಅದಾದ ಮೇಲೆ ಅಕ್ಷರ ಪುರುಷರು ಅಂದರೆ ಲಕ್ಷ್ಮೀದೇವಿ ಅಕ್ಷರ ಪುರುಷರು, ರಮಾದೇವಿ, ಆ ವಿಧವಾಗಿ ಅವರಿಬ್ಬರು ಪುರುಷರಾಗಿದ್ದಾರೆ. ಮತ್ತೆ ಪರಮಾತ್ಮ ಇಲ್ಲಿ ಪುರುಷ ಅಂತ ಕರಿತಾ ಇದ್ದಾನೆ, ಅವನು ಪುರುಷ ಉತ್ತಮ ಅವನು ಪುರುಷನೇ, ಅಂದ್ರೆ ಉತ್ತಮವಾದ ಪುರುಷ ಅವನು, ಅದಕ್ಕೆ ಪುರುಷೋತ್ತಮ ಅಂತ ಕರಿತೀವಿ. ಅಂತಹ ಪುರುಷ ನಾಮಕ ಪರಮಾತ್ಮ ನಮ್ಮ ದೇಹದ ಒಳಗವನಿದ್ದಾನೆ. ಸೊ ಈ ಕ್ಷರಾಕ್ಷರಿಗೆ ಮೀರಿರುವಂತಹ ಪರಮಾತ್ಮ ಅವನು ಪುರುಷ ಶಬ್ದ ಸಂಕೇತಕರಾದ ಜೀವರಲ್ಲಿ ಜೀವ ಅಬಿಂಬರೂಪನಾಗಿದ್ದಾನಂತೆ ತಿಳಿಸುವುದಕ್ಕಾಗಿ ಪುರುಷ ಅಂದ್ರೆ ಜೀವರು ಪುರುಷ ಅಂತ ಹೇಳಿದೆ. ಅವರು ನಿಜವಾದ ಪುರುಷರು, ಕ್ಷರಪುರುಷರು. ಆ ಪರಮಾತ್ಮ ಪುರುಷನು ಅವನು ಹೇಗಿದ್ದಾನೆ, ಬಿಂಬರೂಪನಾಗಿ ಅವನಿದ್ದಾನೆ. ಅವನು ಎಲ್ಲವನ್ನು ಮಾಡ್ತಾ ಇದ್ದರೆ ಅವರು ಮಾಡಿದಂತೆ ತೋರಿಸ್ತಾ ಇರ್ತಾರೆ, ಅಂದ್ರೆ ಅವರನ್ನು ಇಂದ ಮಾಡಿಸ್ತಾ ಇರ್ತಾನೆ, ಮಾಡಿ ಮಾಡಿಸುವ ಅಂತೇಳಿ ಆ ಪರಮಾತ್ಮ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಪರಮಾತ್ಮ ಅದಕ್ಕೆ ಪುರುಷ ಅಂತ, ಅಂದ್ರೆ ಅವನೇ ಸ್ವತಂತ್ರವಾಗಿ ಮಾಡ್ತಾನೆ, ಮಿಕ್ಕವರು ಅಸ್ವತಂತ್ರವಾಗಿ ಮಾಡ್ತಾರೆ ಅನ್ನು ತಿಳಿಸುವುದಕ್ಕಾಗಿ ಇಲ್ಲಿ ಪುರುಷ ನಾಮಕ ಅಂತ ಕರಿತಾ ಇದ್ದಾರೆ. ಕರಣನೀಯಾಮಕ ಹುಷೀಕಪನು, ಜೀವರ ಸ್ವರೂಪ ದೇಹದ ಇಂದ್ರಿಯಗಳನ್ನು ನಿಯಮನ ಮಾಡಿಸತಕ್ಕುವಂತಹ ಹುಷೀಕಪತಿ ಹುಷೀಕೇಶನಾದ ಪರಮಾತ್ಮ ಅವನಿದ್ದಾನೆ. ಅವನು ತುರ್ಯನಾಮಕ, ತುರ್ಯನಾಮಕ ವಾಸುದೇವನು ವಿಶ್ವ ತಾನು 12 ಬೆರಳು ಉತ್ತಮಾಂಗ ಅಂದ್ರೆ ಶಿರಸ್ಸು, ಶಿರಸ್ಸು ಆರಂಭ ಮಾಡಿ 12 ಬೆರಳು 12 fingers ಮೆಷರ್ ಮಾಡಿಕೊಂಡು ಅಲ್ಲಿ ನಾವು ಆಗೋ ಸ್ಥಳದಲ್ಲಿ ಅಂತ ನಾವು ತಗೋಬೇಕು. ಅದೆರಡು ವಿಧವಾದ, ಒಂದು ಕಣ್ಣು ಅಂತ ಹೇಳಿ ತಗೋಬಹುದು, ಇಲ್ಲ ನಮ್ಮ ಭ್ರೂಮಧ್ಯದಿಂದ 12 ಬೆರಳು ತಗೊಂಡು ಬ್ರಹ್ಮರಂದ ಸ್ಥಾನದವರೆಗೂ, ಅಲ್ಲಿವರೆಗೂ ಇರುವಂತಹ ಬ್ರಹ್ಮರಂದ ಸ್ಥಾನದಲ್ಲಿದೆ ಅಂತೇಳಿ ಅಲ್ಲಿ ತಗೋಬೇಕು. ಈ ವಿಧವಾಗಿ ಪರಮಾತ್ಮ ಅಲ್ಲಿ ಇದ್ದಾನೆ ಅಂತೇಳಿ ಈ ವಿಧವಾಗಿ ಜೀವರ ಸ್ವರೂಪ ದೇಹದಲ್ಲಿ ದೇಹಾಕಾರನಾಗಿ ಇಂದ್ರಿಯ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಅನ್ನುವುದನ್ನು ಇಲ್ಲಿ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಪುರುಷನಾಮಕ ಸರ್ವ ಜೀವರುಳ್ಳಿರುವ ದೇಹಾಕಾರ ರೂಪದಿ ಕರಣೀಯಾಮಕ ಹೃಷೀಕಪನಿಂದ್ರಿಯಂಗಳಲ್ಲಿ ತುರಿಯ ನಾಮಕ ವಿಶ್ವತ 12 ಬೆರಳುಳಿದು ಉತ್ತಮಾಂಗದಿ 2,70,000 ನಾಡಿಯೊಳಗಿಪ್ಪ ಅಂತೇಳಿ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನಾಗಿಹ ಜೀವಕೃತ ಕರ್ಮಗಳನ್ನಾಚರಿಸಿ ಶ್ರೀ ಪಯೋಜ ಭವೇರರಿಂದ ಪ್ರದೀಪ ವರ್ಣ ಸ್ವಮೂರ್ತಿ ಮಧ್ಯಗ ತಾಪೊಳೆವ ವಿಶ್ವಾದಿರೂಪದಿ ಸೇವೆ ಕೈಕೊಳ್ಳುತ್ತ. ಇಲ್ಲಿ ಒಂದು ಸುಂದರವಾದ ಒಂದು ಭಾವನೆಯನ್ನು ಕೊಡ್ತಾ ಇದ್ದಾರೆ. ಏನಂದ್ರೆ ಪರಮಾತ್ಮ ವ್ಯಾಪಕನು ತಾನಾಗಿ, ತಾನೆಲ್ಲ ಕಡೆ ವ್ಯಾಪಕನಾಗಿದ್ದಾನೆ, ಹಿ ಪರ್ವೇಟ್ಸ್ ಎವ್ರಿಥಿಂಗ್ ಆಯಿತು. ಜೀವ ಸ್ವರೂಪ ದೇಹದ ಒಳವರೆಗೆ, ಜೀವ ಸ್ವರೂಪ ದೇಹದ ಒಳಗೆ ಹೊರಗೆ ಎರಡು ಕಡೆ ಇದ್ದಾನೆ. ನಿರ್ಲೇಪನಾಗಿದ್ದಾನೆ ಅಂದ್ರೆ ಆ ಜೀವದಿಂದ ಎಲ್ಲ ಕರ್ಮಗಳನ್ನು ತಾನು ಮಾಡಿ ಮಾಡಿಸ್ತಾ ಇದ್ದಾನೆ. ತಾನು ಬಿಂಬರೂಪನಾಗಿ ಅವರನ್ನು ಪ್ರತಿಬಿಂಬರಾಗಿ ತಾನು ಮಾಡಿಸ್ತಾ ಇದ್ದಾನೆ. ತಾನೆಲ್ಲವೂ ಮಾಡಿಸ್ತಾ ಇದ್ದಾನೆ, ಮತ್ತೆ ಅವನಿಗೆ ಲೇಪ ಬರಬೇಕಲ್ಲವ ಅಂದ್ರೆ ಇಲ್ಲ, ಅವನಿಗೆ ಯಾವ ಲೇಪವೂ ಇಲ್ಲ. ನಿರ್ಲೇಪನಾಗಿ ಅವನಿಗೆ ಯಾವ ಲೇಪವೂ ಇಲ್ಲ. ಮತ್ತೆ ಜೀವಕೃತ ಕರ್ಮಗಳನ್ನು ಆಚರಿಸಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪ್ರೆಷನ್. ಒಂದು ಅರ್ಥ ನೋಡಿದ್ರೆ ಜೀವಕೃತ ಕರ್ಮಗಳನ್ನು ಆಚರಿಸಿ ಅಂದ್ರೆ ಜೀವ ಮಾಡಬೇಕಾದ ಜೀವ ಕಾರ್ಯವಾದ ಅಂದ್ರೆ ಮಾಡಬೇಕಾದ ಕರ್ಮಗಳನ್ನು ಆಚರಿಸಿ ಅಂತ ಅದು ನಾವು ಒಂದು ಅರ್ಥ. ಇನ್ನೊಂದೇನ ಜೀವಕೃತ, ಜೀವದಿಂದ ಮಾಡಲ್ಪಟ್ಟ ಕರ್ಮಗಳನ್ನು ಆಚರಿಸಿ ಅಂತ ಅಂದ್ರೆ ಏನು, ಜೀವ ಮಾಡಿಬಿಟ್ಟ ಕರ್ಮಗಳನ್ನು ಪರಮಾತ್ಮ ಮಾಡ್ತಾನೆ ಅಂದ್ರೆ ಮೊದಲು ಜೀವ ಮಾಡಿಬಿಟ್ಟನ ಆಮೇಲೆ ಪರಮಾತ್ಮ ಮಾಡ್ತಾನೆ. ನಮ್ಗೆ ರಿವರ್ಸ್ ಅಲ್ವಾ ನೋಡೋದು, ಪರಮಾತ್ಮ ಬಿಂಬರೂಪನಾಗಿ ಮಾಡಿದ ಕರ್ಮಗಳನ್ನು ಜೀವ ಮಾಡ್ತಾನೆ ಅಂತೇಳಿ. ಇಲ್ಲಿ ಜೀವಕೃತ ಕರ್ಮಗಳನ್ನ ಆಚರಿಸಿ ಅಂದ್ರೆ ಜೀವ ಮಾಡಿದ ಕರ್ಮಗಳನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಹೇಳಿದಂಗೆ ಅರ್ಥ ಬರುತ್ತೆ. ಇದು ಹೇಗಿರಿ ಅಂದ್ರೆ ಇದಕ್ಕೆ ಪೌರ್ವಾಪರ್ಯ ವಿಪರ್ಯಯ ಅತಿಶಯೋಕ್ತಿ ಅಂತ ಕರೀತಾರೆ. ಅಂದ್ರೆ ಯಾವ್ದಾದ್ರು ಒಂದು ಬಹಳ ಎಫೆಕ್ಟಿವ್ ಆಗಿ ವರ್ಣನೆ ಮಾಡ್ಬೇಕಂದ್ರೆ, ಈಗ ಒಂದು ರಾಜ ಬಹಳ ಪರಾಕ್ರಮಶಾಲಿಯಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಅವನು ಖಡ್ಗದಿಂದ ತಲೆ ಕಟ್ ಮಾಡುತ್ತಲೂ ತಲೆ ಕೆಳಗೆ ಬಿದ್ದು ಬಿಡ್ತಾ ಇದೆ. ಸೊ ಒಂದೊಂದು ಒಬ್ಬೊಬ್ಬರು ತಲೆ ಕಟ್ ಮಾಡ್ತಾ ಇದೆ, ಕೆಳಗೆ ಬಿಡ್ತಾ ಇದೆ. ಸೊ ಅವನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದಕ್ಕೆ ವರ್ಣನೆ ಮಾಡುವಾಗ ಎಫೆಕ್ಟ್ ಬರುವಾಗ ಮಾಡ್ಬೇಕಂದ್ರೆ ಆ ಕಟ್ ಮಾಡ್ಲಕ್ ಮುಂಚೆನ ತಲೆ ಬಿದ್ದ ಹಂಗೆ ಕಾಣಿಸ್ತೀರ ಅಂದ್ರೆ ತಲೆ ಬಿತ್ತು ಆಮೇಲೆ ಅವ್ನು ಕಟ್ ಮಾಡ್ದಾನೇನೋ ಅಂತ ಕಾಣುತ್ತೆ ಅಂತ ಹೇಳಿ. ಅಂದ್ರೆ ಸಮಥಿಂಗ್ ಇಸ್ ಸೋ ಇನ್ಸ್ಟೆಂಟ್ಲಿ ಆಗುತ್ತೆ ಅಂತ ಹೇಳುವಾಗ ಮುಂಚೆ ಆಗಿದ್ದನ್ನ ಆಮೇಲೆ ಆದಂತೆ ಆಮೇಲೆ ಆಗಿದ್ದು ಮುಂಚೆ ಆದಂತೆ ಹೇಳ್ತಾರೆ. ಅಂದ್ರೆ ಇಟ್ ಲುಕ್ಸ್ ಆಸ್ ಇಫ್ ದಿಸ್ ಇಸ್ ಹ್ಯಾಪನಿಂಗ್ ಬಿಫೋರ್ ದಟ್ ಅಂತೇಳಿ. ಅಂದ್ರೆ ಪರಮಾತ್ಮ ಬಿಂಬರೂಪನಾಗಿ ಮಾಡುತ್ತಲೂ ಜೀವ ಮಾಡ್ತಾನೆ. ಸೊ ಅದು ನೋಡ್ಲಕ್ಕೆ ಹೇಗಿದೆ, ಜೀವ ಮಾಡಿಬಿಟ್ಟ ಮೇಲೆ ಪರಮಾತ್ಮ ಮಾಡ್ತಾ ಇದ್ದಾನೇನೋ ಅಂತ ತೋರುವಂತೆ ಕಾಣುತ್ತೆ ಅಂತೇಳಿ. ಸೊ ಇಟ್ಸ್ ಲೈಕ್ ಗಿವಿಂಗ್ ಇಟ್ ದ ಎಫೆಕ್ಟ್, ಎಷ್ಟು ಪರಮಾತ್ಮನ ಸ್ವಾತಂತ್ರ್ಯ ಇದೆ ಅವನು ಮಾಡತ್ಲು ಜೀವನಿಗೆ. ಆದ್ರೂ ದೇವರು ಮಾಡಿದ್ದಾನೆ ಬಿಂಬರೂಪನಾಗಿ, ಒಂದೆರಡು ಸೆಕೆಂಡ್ ಬಿಟ್ಟು ನಾವು ಮಾಡೋಣ ಅಂದ್ರೆ ಜೀವನಿಗೆ ಆ ಶಕ್ತಿ ಇಲ್ಲಂತೆ. ಪರಮಾತ್ಮ ಮಾಡತ್ಲೂನೇ ಜೀವ ಮಾಡಲೇಬೇಕು, ಯಾಕಂದ್ರೆ ಆ ಜೀವನಿಗೆ ಆ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮ ಸ್ವತಂತ್ರನಾಗಿ ಯಾವ ಕರ್ಮವನ್ನು ಮಾಡಿದ್ರು, ಯಾವ ಕಾರ್ಯ ಮಾಡಿದ್ರು, ಜೀವ ತಕ್ಷಣವೇ ಇಮ್ಮಿಡಿಯೇಟ್ಲಿ ರೈಟ್ ಅವೇ ಹಿ ಹ್ಯಾಸ್ ಟು ಡೂ ದಟ್ ಆಲ್ಸೋ. ಪ್ರತಿಬಿಂಬ ರೂಪನಾಗಿ ಅವನು ಮಾಡಲೇಬೇಕು ಅನ್ನೋದು ತೋರಿಸುವುದಕ್ಕಾಗಿ ಈ ಎಕ್ಸ್ಪ್ರೆಷನ್ ಹೇಳಿದ್ದಾರೆ. ಜೀವಕೃತ ಕರ್ಮಗಳನ್ನ ಆಚರಿಸಿದ್ರೆ ಜೀವನಿಗೆ ಅಷ್ಟು ಇಮ್ಮಿಡಿಯೇಟ್ ಆಗಿ ದೇವರು ಮಾಡತ್ಲೂನೇ ಮಾಡ್ತಾನೆ ಅನ್ನೋದನ್ನು ಒಂದು ಫಿಗರ್ ಆಫ್ ಸ್ಪೀಚ್ ನಲ್ಲಿ ಹೇಳಿದಂತೆ ಹೇಳಿದ್ದಾರೆ. ಅಲಂಕಾರ ಅಂತ ಹೇಳ್ತಾರೆ, ಪೌರ್ವಾಪರ್ಯ ವಿಪರ್ಯಯ ಅತಿಶಯೋಕ್ತಿ ಅಂತ ಕರೀತಾರೆ. ಅಂದ್ರೆ ಪೂರ್ವ ಹೇಳಿದ್ದನ್ನು ಅಪರ ಹೇಳೋದು, ಅಪರ ಹೇಳಿದ್ದನ್ನು ಪೂರ್ವ ಅಂದ್ರೆ ಮುಂಚೆ ಆಗಿದ್ದು ಹಿಂದೆ ಆದಂತೆ, ಹಿಂದೆ ಆಗಿದ್ದನ್ನು ಮುಂದೆ ಆದಂತೆ ಹೇಳೋದು. ಪೌರ್ವಾಪರ್ಯ ಪೂರ್ವ ಅಪರ, ಅದಕ್ಕೆ ತದ್ಧಿತ ರೂಪ ಪೌರ್ವಾಪರ್ಯ ಅಂತ ಹೇಳಿ ಪೌರ್ವಾಪರ್ಯ ವಿಪರ್ಯಯ ಅದನ್ನು ತಿರುಗಿಸಿ ಹೇಳುವಂತಹದ್ದು ಅದು ಒಂದು ಅತಿಶಯೋಕ್ತಿಯಾಗಿ ಹೇಳುವಂತಹದ್ದು. ಇದು ಪೌರ್ವಾಪರ್ಯ ವಿಪರ್ಯ ಅತಿಶಯೋಕ್ತಿ ಅಂತ ಕರೀತಾರೆ. ಅಂತಹ ಒಂದು ಎಕ್ಸ್ಪ್ರೆಷನ್ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಶ್ರೀ ಪಯೋಜ ಭವ ಈರರು ಇಂದ ಅಂಥೇಳಿ, ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಪಯೋಜ ಪಯೋಜ ಭವ ಒಂದೇ ಅಂದ್ರೆ ಪಯೋಜ ಭವ ಅಂತ ಹೇಳಿದ್ರೆ ಪಯಸ್ಸು ನೀರಿನಲ್ಲಿ ಹುಟ್ಟಿದ್ದು ಲೋಟಸ್ನಲ್ಲಿ ಹುಟ್ಟಿದಂತಹವರು ಬ್ರಹ್ಮದೇವರು. ಈರರು ಅಂದ್ರೆ ವಾಯುದೇವರು. ಸೊ ಲಕ್ಷ್ಮಿ ಬ್ರಹ್ಮ ವಾಯು ಇವರಿಂದ ಪ್ರದೀಪ ವರ್ಣ ಪರಮಾತ್ಮ ಪ್ರಕಾಶ ಪೂರ್ಣವಾದಂತಹ ವರ್ಣದಿಂದ ಪ್ರಕಾಶದಿಂದ ಇದ್ದು ಅವನು ಹೇಗಿದ್ದಾನೆ ಅಂದ್ರೆ ಸ್ವಮೂರ್ತಿ ಮಧ್ಯಗ, ನಾವು ಹೇಳ್ತೀವಿ ಸ್ವಮೂರ್ತಿ ಗಣಮಧ್ಯಗ ಅಂಥೇಳಿ. ಅಂದ್ರೆ ಪರಮಾತ್ಮ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂಥೇಳಿ ಅಷ್ಟೇ ಅಲ್ಲದೆ ನಾವು ಇದು ವಿಷ್ಣು ಐ ಮೀನ್ ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡುವಾಗ ನಾವು ಇದನ್ನ ಹೇಳ್ತೀವಿ. ಏನು ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅನ್ನೋದು ಹೇಳುವುದು. ದೆನ್ ವಿ ಆಲ್ಸೋ ಸೇ ಹಲೋ, ಕಟ್ ಆಯ್ತಂತ ಲೈನ್ ಕಾಣ್ತಿಲ್ಲ, ಈಗ ಕೇಳಿಸ್ತಾ ಇದ್ದ? ಸೊ ನಮ್ಗೆ ಈ ಒಳಗೆ ನಮ್ಮ ಒಳಗಿರುವಂತಹ ಪರಮಾತ್ಮ ಸ್ವಮೂರ್ತಿ ಗಣಮಧ್ಯಗ ಅಂತೇಳಿ, ಸ್ವಮೂರ್ತಿ ಗಣಮಧ್ಯ ವಿಶ್ವಾತೇಸ ಪ್ರಾಜ್ಞಾತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತೇಳಿ. ಸೊ ಈ ನಾಲ್ಕು ಎಂಟು ರೂಪಗಳಿಂದ ಇರುವಂತಹ ಈ ಪರಮಾತ್ಮ ತನ್ನ ಅದೇ ಆದ ಈ ಎಂಟು ರೂಪಗಳು, ನಾರಾಯಣನ ಎಂಟು ರೂಪಗಳು, ಈ ತನ್ನ ಎಂಟು ರೂಪಗಳ ಮಧ್ಯವಾದಿಂದ ತಾನು ಸ್ವಮೂರ್ತಿ ಗಣಮಧ್ಯಗ ಅಂಥೇಳಿ, ಈ ಎಂಟು ತನ್ನ ರೂಪವಾದ ರೂಪಗಳ ಮಧ್ಯೆ ತಾನೇ ಇರ್ತಾನೆ ಅಂಥೇಳಿ ಹೇಳುವುದಕ್ಕಾಗಿ ಸ್ವಮೂರ್ತಿಗ ಅಂದ್ರೆ ಎಂಟು ರೂಪಗಳಿಂದ ಸೇವ್ಯ ಸೇವಕ ತಾನಾಗಿ ಅಂತ ಹೇಳಿದಂತೆ ಎಂಟು ರೂಪಗಳಿಂದ ತನ್ನ ಸೇವೆ ತಾನೇ ಮಾಡಿಕೊಳ್ತಾ ಪರಮಾತ್ಮ ನಾರಾಯಣನು ಇಲ್ಲಿ ಇರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಮೂರ್ತಿ ಗಣಮಧ್ಯಗ ಅಂತ ನಾವು ಹೇಳಿದಂತೆ, ಸೊ ಅದಕ್ಕೆ ಇದು ಹೇಳ್ತಾ ಇದ್ದಾರೆ. ಸ್ವಮೂರ್ತಿ ಮಧ್ಯಗ ತಾ ಪೊಳೆವ ವಿಶ್ವಾದಿ ರೂಪದ ಸೇವೆ ಕೈಕೊಳ್ತಾ, ವಿಶ್ವಾದೇಶ ಪ್ರಾಜ್ಞಾತುರಿಯ ಆತ್ಮಾಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ಅನ್ನುವ ಈ ಎಂಟು ರೂಪಗಳಿಂದ ವಿಶ್ವ ಆದಿ ರೂಪದಿ, ವಿಶ್ವ ಮೊದಲಿಟ್ಟುಕೊಂಡು ಈ ಎಂಟು ರೂಪಗಳಿಂದ ಇರುವ ತನ್ನ ರೂಪಗಳ ಮಧ್ಯ ತಾನೇ ಇದ್ದು ಸ್ವಮೂರ್ತಿ ಗಣಮಧ್ಯಗನಾಗಿ ನಾರಾಯಣ ಶ್ರೀಮನ್ನಾರಾಯಣನು ನಾವು ನಾರಾಯಣ ಅಷ್ಟಾಕ್ಷರದಲ್ಲಿ ಹೇಳಿದಂತೆ ಅಲ್ಲಿ ಇದ್ದು ತನ್ನ ಸೇವೆಯನ್ನು ತಾನೇ ಮಾಡ್ತಾ ತಾನೇ ಸ್ವೀಕಾರ ಮಾಡ್ತಾ ಇರ್ತಾನೆ ಪರಮಾತ್ಮ ಅನ್ನೋದನ್ನು ಇಲ್ಲಿ ವರ್ಣನ ಮಾಡಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಬೇರೆ 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 ಪ್ರಮಾಣಗಳನ್ನೆಲ್ಲ ಕೊಟ್ಟಿದ್ದಾರೆ, ವಿಸ್ತಾರವಾದ ವ್ಯಾಖ್ಯಾನವನ್ನೆಲ್ಲ ಕೊಟ್ಟಿದ್ದಾರೆ. ದಟ್ ಒನ್ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ್ಸಿಂದಿರುವ ಬುದ್ಧಾತ್ಮನ ವಾನ ಸ್ವಸ್ವಭಾವಾತ್ ಕರೋಮಿ ಇದ್ದ ಸಕಲಂ ಪರಸ್ಮಿ ನಾರಾಯಣ ಇದು ಸಮರ್ಪಯಾಮಿ. ನಾರಾಯಣ.